सच्चिदानंद विग्रहं सदनुग्रहं दशग्रीवच्छिदं शापान् मणिग्रीव विमोचनं स्वनाम ग्रहणादेवानिरस्तग्रह विग्रहं वृंदावनगतं वंदे ब्रह्मरुद्रेन्द्र वंदितं स्वान्तस्थानन्तशय्याय पूर्णज्ञानरसार्णसे उत्तुंगवाक्तरंगाय मध्वदुग्धब्धये नमः। गुरुमखिल गुणज्ञं सद्गुणैकाधिवासं शमदमपरिनिष्टं सत्वनिष्टं वरिष्ठं सकलसुजनशिष्टं नित्यनिर्धूतकष्टं हयमुखपदनिष्ठं मां भजन्तु प्रपन्नाः। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे। नीलाकराचितानन्तलीलागोपालपालितान् विद्यापयोनिधीन् वन्दे ब्रह्मविद्यागुरुन् मम। ब्रह्मचर्यहरिप्रीतिसुविद्यावादशारिनः इष्टदान् कष्टहर्तॄन्नः विद्यामान्यान् मुनीन् नमः। वाजिराजपदद्वन्द्ववार्यासक्तमानसान् विश्वप्रियगुरून् वन्दे मन्दोहं देवि शुद्धये। सत्यं सत्यं पुनः सत्यम् विष्णुतीर्थप्रसादतः सर्वे कामाः भवन्त्येव शपथो बिम्बसन्निधौ। चिन्तामणिं स्वभक्तानां कल्पवृक्षं च कामदं स्वामिनं त्वां रघुप्रेमतीर्थं वन्देह्यभीष्टदम्। अज्ञानतिमिरच्छेदं बुद्धिसम्पत्प्रदायकं विज्ञानविमलं शान्तं विजयाख्यगुरुं भजे। ॐ जन्माद्यस्य यतोऽन्वयादितरतश्चार्थेष्वभिघ्नस्वराट् तेने ब्रह्महृदयादिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गोऽमृषा धाम्ना स्वेन सदा निरस्तकुहकं सत्यं परं धीमहि। श्री गुरुभ्यो नमः। हरि ओम। ಮುಂದೆ ಹೇಳ್ತಾ ಬರ್ತಾರೆ ಇಲ್ಲಿ ನಾನು ಯದಿ ಹರೌ ಲಬ್ಧಪದಂ ಮನೋ ನಶ್ಯೇತ್ ತರ್ಹಿ ಮುಕ್ತೌ ತದಭಾವ ಪ್ರಾಪ್ತ್ಯ ಸಹ ಯದಿ ಪಿತೃಲೋಕಕಾಮಃ ಸಂಕಲ್ಪಾದೇವ ಅಸ್ಯ ಪಿತರಃ ಸಮುತ್ತಿಷ್ಠಂತೆ ಇತ್ಯಾದಿ ಶ್ರುತಿ ವಿರೋಧ ತತ್ರ ಕಾಮಾದೀನಾಂ ಮನಃಕಾರ್ಯಾಣ ಮುಕ್ತೇ ಆನಂದ ಅನುಭವಶ್ಚ ನ ಸ್ಯಾತ್. ಇಲ್ಲಿ ಹೇಳ್ತಾ ಬರ್ತಾ ಇದ್ದಾರೆ, ಒಂದು ಮಾತು ಹೇಳಿದ್ರೆ ಇಲ್ಲಿ ಈ ಮನಸ್ಸನ್ನು ಭಗವಂತನ ಕಡೆಗೆ ಕಳಿಸ್ತಾ ಬಂದರೆ ಅದು ಯೋಗ, ಮನೋಯೋಗ. ಅದರಿಂದಾಗಿ ಏನಾಗುತ್ತೆ, ಮನಸ್ಸಿನ ವಿಷಯ ವಾಸನೆಗಳೆಲ್ಲ ಹೊರಟು ಹೋಗಿ ಮನಸ್ಸು ಶುದ್ಧ ಆಗುತ್ತೆ. ಅದರಿಂದ ಮೂರು ಗುಣಗಳ ಸ್ಪರ್ಶ ಅಂದರೆ ಲಿಂಗದೇಹವೇ ದೂರ ಆಗುತ್ತೆ. ಆ ಲಿಂಗದೇಹ ದೂರ ಆದಾಗ ಈ ಮನಸ್ಸೇನಿದೆ, ದೇವರಿಗೆ ಅಂಟಿಕೊಂಡಂಥ ಮನಸ್ಸೇನಿದೆ, ಈ ಮನಸ್ಸು ಆ ಮೂರು ಗುಣಗಳಿಂದ ತಯಾರಾದದ್ದೇ. ನಮಗೆ ಎರಡು ಮನಸ್ಸಿದೆ, ಸಬ್ಜೆಕ್ಟ್ ಚೆನ್ನಾಗಿ ಅರ್ಥ ಆಗಬೇಕು. ನಮಗೆ ಎರಡು ಮನಸ್ಸಿದೆ, ಒಂದು ಹೊರಗಿನ ಜಡ ಮನಸ್ಸು, ಒಂದು ಸ್ವರೂಪ ದೇಹದ ಮನಸ್ಸು, ಚಿನ್ ಮನಸ್ಸು. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ ಏನದು, ದೇವರಲ್ಲಿ ಯಾವ ಈ ಹೊರ ಮನಸ್ಸು ಹೋಗಿ ಸೇರಿಕೊಂಡಾಗ, ಅಂದರೆ ವಿಶೇಷವಾಗಿ ಅವನ ಹತ್ರ ಸಂಪರ್ಕ ಬಂದಾಗ, ಇದರ ದೋಷಗಳೆಲ್ಲ ಹೋಗಿ ಆ ಮನಸ್ಸು ದೇವರಲ್ಲೇ ಇದ್ದಾಗ ಮೂರು ಗುಣಗಳ ಸಂಪರ್ಕ ಹೋದರೆ, ಆ ಮೂರು ಗುಣಗಳು ಹೋದಾಗ ಅದರ ಜೊತೆಗೇನೆ ಈ ಬಾಹ್ಯ ಮನಸ್ಸು ಹೋಗಿಬಿಡುತ್ತೆ. ಅವಾಗ ಹೇಳ್ತಾರೆ ಈ ಬಾಹ್ಯ ಮನಸ್ಸು ಹೋಗಿಬಿಟ್ರೆ ಇನ್ನು ಮೋಕ್ಷದಲ್ಲಿ ಅಂದರೆ ಈ ಮನಸ್ಸೇ ಹೋಗಿಬಿಟ್ರೆ ನಮಗೆ ಮನಸ್ಸಿನ ಕಾರ್ಯವೇ ಇರಲ್ಲ. ಯಾಕೆ, ವಿಶೇಷವಾಗಿರತಕ್ಕಂಥ ಮೋಕ್ಷದಲ್ಲಿರ್ತಕ್ಕಂಥವರು ಪಿತೃಲೋಕ ಕಾಮಃ, ಪಿತೃಲೋಕಕ್ಕೆ ವಿಶೇಷವಾಗಿ ತಾನು ಹೋಗಬೇಕಂದುಕೊಂಡ್ರೆ ಅಲ್ಲಿಗೆ ಹೋದಾಗ ವಿಶೇಷವಾಗಿ ಸಂಕಲ್ಪ ದೇವಾಸ್ಯ ವಿದರ ಸಮತಿಷ್ಠಂತಿ, ಇವನ ಸಂಕಲ್ಪದಿಂದಲೇನೆ ಇವನ ಪಿತೃಗಳೆಲ್ಲ ವಿಶೇಷವಾಗಿ ಉದ್ಧಾರ ಆಗ್ತಾರೆ. ಇವೆಲ್ಲ ಏನು ಮಾತುಗಳು ಬರ್ತಾ ಇವೆ, ಇಷ್ಟೆಲ್ಲ ಸಂಕಲ್ಪಾದಿಗಳು ಬರಬೇಕಾದ್ರೆ ಮನಸ್ಸಿರಬೇಕಲ್ಲ. ನೀವು ಹೇಳಿದಂತೆ ದೇವರ ಸಂಪರ್ಕ ಬಂದಾಗ ಮೂರು ಗುಣಗಳು ನಾಶ ಆಗಿ ದೂರ ಆಗಿ ಅದರಿಂದ ಈ ಮನಸ್ಸು ದೂರ ಆಗಿಬಿಟ್ರೆ ಇನ್ನು ಇವನಿಗೆ ಮನಸ್ಸಿನ ವ್ಯಾಪಾರವೇ ಇರಲ್ಲಲ್ಲ. ಅಂದರೆ ಹಾಗಲ್ಲ, ಈ ಹೊರಗಿನ ಮನಸ್ಸು ದೂರ ಆಗುತ್ತೆ, ಒಳಗಿನ ಮನಸ್ಸು ಇರುತ್ತೆ. ಹೇಳ್ತಾರೆ, ಮುಕ್ತವು ಮನಃ ಚಿನ್ಮಾತ್ರಂ ಅದಕ್ಕೆ ಹೇಳ್ತಾ ಇದ್ದಾರೆ. ವಿಶೇಷವಾಗಿ ಜೀವ ಸ್ವರೂಪಭೂತ ಮನಸಃ ತತ್ರ ಸತ್ವಾತ್ ಬಾಹ್ಯ ಮನೋ ನಾಶೇಪಿ. ಹೊರಗಿನ ಮನಸ್ಸು ನಾಶ ಆದರೂ ಸ್ವರೂಪ ದೇಹದ ಮನಸ್ಸು ಸದಾ ಇರುತ್ತದ್ದರಿಂದ ಅತಃ ತಸ್ಯ ನ ವಿಲಯ ಇತಿ ಭಾವ. ಅದಕ್ಕೆ ಹೇಳ್ತಾ ಇದ್ದಾರೆ, ಮುಕ್ತವು ಮನ ಆದೇಹೇ ಅಭಾವೋಕ್ತಿಸ್ತು ಬಾಹ್ಯಾಭಾವ ಪರ ಇತಿ ಭಾವೇನ. ಅದಕ್ಕೆ ಚೆನ್ನಾಗಿ ಹೇಳ್ತಾ ಇದ್ದಾರೆ, ಮೋಕ್ಷದಲ್ಲಿ ಮನಸ್ಸಿಲ್ಲ ಇದಿಲ್ಲ ಏನಾದರೂ ಬಂದರೆ ಸ್ವರೂಪದ್ದಲ್ಲ ಹೊರಗಿನದ್ದು ಇಲ್ಲ ಅಂತ ಅದರರ್ಥ ಪರವಾಗಿದೆ ಎಂಬುದನ್ನು ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದ. ತದೇವಂ ಆತ್ಮನಿ ಅವಿರುದ್ಧ ಚಿತ್ತ ನವೇದ ಕಿಂಚಿತ್ ಬಹಿರಂತರಂಬ ಯಥೇಷು ಕಾರೋ ನೃಪತಿಂ ವ್ರಜಂತಂ ಇಶೌ ಗತಾತ್ಮ ನದದರ್ಶ ಪಾರ್ಶ್ವೇ. ಅದನ್ನು ಹೇಳ್ತಾರೆ, ಈ ಬಾಣದ ಅಲುಗನ್ನು ಚುಪ್ಪು ಮಾಡುವ, ಬಾಣವನ್ನು ತಯಾರು ಮಾಡುವ, ವಿಶೇಷವಾಗಿ ಇಶೌ ಗತಾತ್ಮ ಆ ಬಾಣವನ್ನು ತಯಾರು ಮಾಡುವುದರಲ್ಲೇ ಮನಸ್ಸಿತ್ತ ಅವನಿಗೆ. ಅದಕ್ಕೆ ನೃಪತಿಂ ವ್ರಜಂತಂ ನದದರ್ಶ ಪಾರ್ಶ್ವೇ ಪಾರ್ಶ್ವೇ ವ್ರಜಂತಂ, ಅವನು ಬಾಣವನ್ನು ಮಾಡುವಾಗ ಪಕ್ಕದಲ್ಲೇ ರಾಜ ಹೋಗ್ತಿದ್ದ, ರಾಜನನ್ನೂ ನೋಡಲಿಲ್ಲ ಅವ. ಅದರಲ್ಲಿ ವಿಷಯ ಎಷ್ಟು ಅಂದರೆ, ಒಂದು ಕಡೆ ಮನಸ್ಸು ಲಗ್ನ ಆಗಿಬಿಟ್ಟರೆ ಇನ್ನೊಂದು ಕಡೆಗೆ ಹೋಗಲ್ಲ ನಮ್ಮ ಮನಸ್ಸು. ತದೇವಂ ಅದು ನಮಗೆ ಅನುಭವ ಇದೆ, ಸುತ್ತಿರತಕ್ಕಂಥ ಈ ನಾನಾ ಸುಖ ಕೊಡತ್ತೆ ಅಂತ ತಿಳ್ಕೊಂಡ, ತಪ್ಪಾಗಿ ತಿಳ್ಕೊಂಡ ಈ ಸುಖವ ಎಲ್ಲಿ ಸಿಗುತ್ತೋ ಅಲ್ಲಿ ಒಂದು ಕಡೆ ಮನಸ್ಸು ಹೋದಾಗ ಅಲ್ಲೇ ಮನಸ್ಸು ಇರುತ್ತೆ, ಬೇರೆ ಕಡೆ ಹೋಗಲ್ಲ. ಹೌದು ತಾನೆ, ಯಾವುದೋ ಒಂದು ಪದಾರ್ಥ ಅತ್ಯಂದ್ರೆ ಸುಖ ಬರುತ್ತೆ ಅಂತ ತಲೆಗೆ ಬಂತು, ಮುಗೀತು. ಅದನ್ನು ತಯಾರು ಮಾಡೋದರಲ್ಲಿ ಅದಕ್ಕೇನು ಬೇಕೋ ಅದು ತಯಾರು ಮಾಡೋದು ಅದೆಲ್ಲ ಕೂತಿರ್ತೀವಿ, ಯಾಕೆ ಅದನ್ನು ತಯಾರು ಮಾಡ್ಕೊಂಡು ತಿನ್ನಬೇಕಾದ್ರಿಂದ ಮನಸ್ಸಲ್ಲೇ ಇರುತ್ತೆ. ಒಂದು ವೇಳೆ ಯಾರಾದರೂ ಪಕ್ಕಕ್ಕೆ ಕರೆದ್ರು ಕೂಡ ಅಲ್ಲಿ ಹೋಗೋದು ಥಟ್ಟನೆಯಲ್ಲಿ ಓಡಿ ಬರ್ತೀವಿ, ಯಾಕಂದರೆ ಅದು ನಮಗೆ ಬೇಕಾದ್ದರಿಂದ. ಒಂದು ಕಡೆ ಗಮನ ಕೊಟ್ಟಾಗ ಬೇರೊಂದು ಕಡೆ ಅಷ್ಟೇ ಗಮನ ಕೊಡಲಿಕ್ಕಾಗಲ್ಲ. ಇದು ಮನಸ್ಸಿನ ಲಕ್ಷಣ, ಸಂಸಾರದಲ್ಲಿ ಇದ್ದೇ ಇದೆ. ಇದನ್ನು ದೇವರ ಕಡೆ ಡೈವರ್ಟ್ ಮಾಡಿ ಅಂತ ಹೇಳ್ತಾರೆ ಈ ಲಕ್ಷಣವನ್ನು. ತದೇವಂ ಆತ್ಮನಿ ಅವರುದ್ಧ ಚಿತ್ತ ಅದಕ್ಕೆ ಹೇಳ್ತಾ ಇದ್ದಾರೆ. ಎಲ್ಲೆಲ್ಲೋ ಮನಸ್ಸಿಟ್ಟು, ಈ ಮನಸ್ಸಿಗೆ ಎಲ್ಲಿ ಸುಖ ಸಿಗುತ್ತೆ ಅಂದರೆ ಅಲ್ಲಿ ಹೋಗಿ ಅಂಟುಕೊಂಬೋದು ಅಭ್ಯಾಸ ಆಗಿಬಿಟ್ಟಿದೆ, ಅಭ್ಯಾಸ ಆಗಿಬಿಟ್ಟಿದೆ. ಅದಕ್ಕೆ ಈ ಮನಸ್ಸಿಗೆ ಹೇಳಿಕೊಡಬೇಕು ಏನಂತ, ಮನಸ್ಸಲ್ಲಿ ಚಿಂತನೆ ಮಾಡಬೇಕು. ಹೇ ನೋಡಪ್ಪ, ದೇವರಲ್ಲೇ ಮನಸ್ಸಿಡೋಣ. ಏ ಮನಸ್ಸೇ ಅಲ್ಲಿ ಹೋಗು, ಅಯ್ಯೋ ಅಲ್ಲಿ ಸುಖ ಸಿಗಲ್ಲ ಅಂದರೆ ಇಲ್ಲ ಖಚಿತವಾಗಿ ಸಿಗುತ್ತೆ, ಸದ್ಯಕ್ಕೆ ಸಿಗ್ತಾ ಇಲ್ಲ, ಇಲ್ಲ ಮುಂದೆ ಸಿಗಬೇಕಾದ್ರೆ ಇಲ್ಲಿ ಬಾಗಿಡಬೇಕು, ಈಗ ಸಿಗದಿದ್ರು ಮುಂದೆ ತುಂಬ ಸಿಗುತ್ತೆ, ಇಟ್ಟಿಟ್ಟಿಟ್ಟಿಟ್ಟು ಸಿಕ್ಕಪಡಬೇಕು ಅಂತ ಮನಸ್ಸಿಗೆ ನಾವು ಹೇಗೆ ಚಿಕ್ಕ ಮಕ್ಕಳನ್ನ ನೋಡಮ್ಮ ಮಾಡು ಅಂತ ಹೇಳ್ತೀವಲ್ಲ ಆ ಥರ ನಮ್ಮ ಮನಸ್ಸಿಗೆ ನಾವೇ ಸಮಾಧಾನ ಮಾಡಿಕೊಂಡು ದೇವರಲ್ಲಿ ಇರುವಂತೆ ಮಾಡಬೇಕು. ಅದನ್ನು ಹೇಳ್ತಾ ಇದ್ದಾರೆ, ಆತ್ಮನಿ ಮನಸ್ಸಂಯೋಜನಸ್ಯ. ಆ ದೇವರಲ್ಲಿ ಮನಸ್ಸಿಟ್ಟರೆ ಏನು ಬರುತ್ತೆ? ಸಂತೋಷದ ಜೊತೆಗೆ ಬಂಧ ಹೇತು ನಿವರ್ತಕತ್ವಾತ್. ನಮ್ಮ ಈ ಎಲ್ಲ ತೊಂದರೆಗಳಿಗೆ ಕಾರಣವಾದ ಈ ತೊಂದರೆಗಳು, ಆ ತೊಂದರೆಗಳಿಗೆ ಯಾವುದು ಕಾರಣವೋ ಅದು ಹೊರಟು ಹೋಗುತ್ತೆ. ಮೇನ್ ರೀಸನ್ ಅದನ್ನು ಹೊಡೆದಾಗ್ಬಿಡುತ್ತೆ. ಆತ್ಮನಿ ಮನಸ್ಸಂಯೋಜನಸ್ಯ ಬಂಧ ಹೇತು ನಿವರ್ತಕತ್ವಾತ್ ಏವಂ ದ್ಯುತಶ್ವಾಸ ಇತ್ಯಾದ್ಯುಕ್ತ ಪ್ರಕಾರೇಣ ಆತ್ಮನಿ ಹರೌ ಅವರುದ್ಧ ಚಿತ್ತ ಅಭಿನಿವಿಷ್ಟ ಮನಃ. ಇಲ್ಲಿ ಹೇಳ್ತಾ ಬಂದರೆ ಮನಸ್ಸಿನನ್ನು ದೇವರ ಕಡೆಗೆ ವಿಶೇಷವಾಗಿ ಇಡಲಿಕ್ಕೆ ಶುರು ಮಾಡಿದಾಗ, ಮೊದಲು ಮನಸ್ಸು ದೇವರಲ್ಲಿ ಇಡಲಿಕ್ಕೆ ನೋಡಲಿಕ್ಕೆ ಹೋದಾಗ ಹೋಗಲ್ಲ 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 ಅನ್ನತ್ತೆ, ಚೂರು 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 ಕೂತಾಗ ದೇವರು ನಮ್ಮ ಪ್ರಯತ್ನಕ್ಕೆ, ನಮ್ಮ ಮೂಲಕ ಅವನು ಮಾಡಿಸಿದ ಪ್ರಯತ್ನಕ್ಕೆ ತಾನೇನು ಮಾಡುತ್ತಾನೆ, ಆ ಮನಸ್ಸನ್ನು ತಾನು ಸೆಳೆದು ಬಿಡುತ್ತಾನೆ. ಆತ್ಮನಿ ಅವರುದ್ಧ ಚಿತ್ತ, ಆ ಭಗವಂತ ಇವನ ಮನಸ್ಸನ್ನು ಸೆಳೆದು ಬಿಡ್ತಾನೆ ಗಟ್ಟಿಯಾಗಿ. ಆವಾಗ ಬಾಹ್ಯ ಹೇಳ್ತಾ ಇದ್ದಾರೆ, ನವೇದ ಕಿಂಚಿತ್ ಬಹು ಬಹಿರಂತರಂಭ. ಅವನಿಗೆ ದೇವರಲ್ಲೇ ಮನಸ್ಸಿಟ್ಟವನಿಗೆ, ಮನಸ್ಸು ನಿಂತವನಿಗೆ, ಮನಸ್ಸು ನಿಂತವನಿಗೆ ಇಲ್ಲಿ ಒಂದು ದೃಷ್ಟಾಂತ ನೋಡಬೇಕು. ತಾಯಿ ತನ್ಪಾಡಿಗೆ ತಾನು ಹೊರಡ್ತಾಳೆ ಎಲ್ಲಿಗಾರು ಹೋಗ್ಬೇಕಂತ. ಮಗು ನಾನು ಬರ್ತೇನೆ ಅನ್ನೋದಲ್ಲದೆ ಕೈ ಕೊಡುತ್ತೆ, ಹೌದ್ ತಾನೆ? ಕೈ ಕೊಟ್ಟ ಕೂಡಲೇ ತಾಯಿ ತನ್ನ ಕೈ ಆ ಕೈ ಹಿಡಿತಾಳೆ. ಈ ಕೂಸು ತಾಯಿ ಕೈಯನ್ನು ಹಿಡಿಯಬೇಕು ಅಂತ ಪ್ರಯತ್ನ ಪುಟ್ಟ ಕೈ ಬಿಟ್ಟೋಗ್ತಾ ಇರುತ್ತೆ. ಅದಕ್ಕೆ ತಾಯಿ ನೋಡುತ್ತಾಳೆ, ಈ ಬಿಟ್ಟೋಗೋ ಕೈಯನ್ನು ಬಿಡದೇ ಹಿಡ್ಕೊಂಡ್ಬಿಡ್ತಾಳೆ. ಈಗ ತಾಯಿ ಹಿಡಿತ ಗಟ್ಟಿ, ಮಗುವಿನ ಹಿಡಿತ ಇಲ್ಲ, ಏನು? ಹಾಗೆ ನಮ್ಮ ಪ್ರಯತ್ನದ ಮೂಲಕ, ಅಂದರೆ ನಮ್ಮ ಮೂಲಕ ದೇವರು ಪ್ರಯತ್ನ ಮಾಡಿಸಿ, ಇನ್ ಕರೆಕ್ಟ್ ವರ್ಡ್ಸ್, ದೇವರು ನಮ್ಮ ಮೂಲಕ ಪ್ರಯತ್ನ ಮಾಡಿಸಿ, ಆ ಪ್ರಯತ್ನ ಎಷ್ಟಿರುತ್ತೆ? ದೇವರು ಹಿಡಿಯೋದು ಚೂರು ಚೂರು ಚಿಕ್ಕ ಮಗು ಹಿಡಿದಂತೆ. ತಾನು ಹಿಡಿಯುತ್ತಾನೆ ನಮ್ಮ ಮನಸ್ಸನ್ನು, ಗಟ್ಟಿಯಾಗಿ ಹಿಡಿದು ಬಿಡುತ್ತಾನೆ. ಆವಾಗ ಮನಸ್ಸೆಲ್ಲಿಗೂ ಹೋಗಲ್ಲ. ಆವಾಗ ನವೇದ ಕಿಂಚಿತ್ ಬಹಿಹಿ ಅಂತರಂಬ, ಹೊರಗಿನದ್ದಾಗಲಿ ಒಳಗಿನದ್ದಾಗಲಿ ಏನೂ ಅವನಿಗೆ ಗೊತ್ತಾಗಲ್ಲ, ಏನೇನೂ ಅವನಿಗೆ ಗೊತ್ತಾಗದಂತೆ ಆಗಿಬಿಡುತ್ತೆ. ಹಾ, ಹೇಗೆ? ಆ ಬಾಣದಲ್ಲೇ ಮನಸ್ಸಿಟ್ಟ ಬಾಣ ಮಾಡುವವ ರಾಜನನ್ನೂ ನೋಡಲಿಲ್ಲ. ಹಾಗೆ ನಮ್ಮ ಮನಸ್ಸು ದೇವರಲ್ಲೇ ಇದ್ದು ಬೆಳೆತ, ಆವಾಗ ನಮಗೆ ಬೇರೆ ಯಾವುದೂ ಗೊತ್ತಾಗಲ್ಲ. ಸರಿ, ಚೆನ್ನಾಗಿದೆ ಸಬ್ಜೆಕ್ಟು, ಬಹಳ ಒಳ್ಳೆಯದು. ಇವಾಗ ದೇವರಲ್ಲಿ ಮನಸ್ಸಿಟ್ಟುವು, ದೇವರು ನಮ್ಮ ಮನಸ್ಸನ್ನು ಸೆಳೆದ, ಆ ಮನಸ್ಸು ದೇವರಲ್ಲೇ ಇದೆ, ನಮಗೆ ಏನೂ ಗೊತ್ತಾಗಿಲ್ಲ. ಆದ್ದರಿಂದ ನಮಗೇನು ಬಂತು? ಅವಾಗ ಹೇಳ್ತಾರೆ, ಎರಡು ಬರುತ್ತೆ. ಏನದು? ಅರೇ, ಸ್ವಲ್ಪ ಡೀಪ್ ಸಬ್ಜೆಕ್ಟೇ. ಹೋದರೆ ಒಳಕ್ಕೆ ಅಲ್ಲಿ ಹೇಳ್ತಾ ಬರ್ತಾ ಇದ್ದಾರೆ, ದೇವರನ್ನು ನಾವು ದಿನ ಆಗೂ ಕೇಳೋದಿದೆ, ನನಗೆ ಯಾಕೆ ಈ ಕಷ್ಟ ಕೊಟ್ಟಿ, ನನಗೆ ಯಾಕೆ ಈ ಕಷ್ಟ ಕೊಟ್ಟಿ ಅಂತ ದೇವರನ್ನ ಕೇಳ್ತಾ ಇರ್ತೀವಲ್ಲ. ದೇವ ನಮಗೆ ಶಾಸ್ತ್ರದ ಮೂಲಕ ಆನ್ಸರ್ ಕೊಡ್ತಿರ್ತಾನೆ, ನಿಂದೇ ಕರ್ಮ ಕೂತಿದೆ, ನಿಂದೇ ಕರ್ಮ ಕೂತಿದೆ, ನಿಂದೇ ಕರ್ಮ ಕೂತಿದೆ. ಅಲ್ಲಿ ನಾನಾ ರೀತಿಯಲ್ಲಿ ಬರೀ ಕಷ್ಟಗಳು ಮಾತ್ರ ಅಲ್ಲ, ನಾನಾ ರೀತಿ ಸಾಮಾನ್ಯ ಮನುಷ್ಯರ ಬಾಯಿಲಿ ಬರೋದು ಎಲ್ಲರೂ ಸಂಸಾರಿಗಳೇ, ಹೌದಾ? ಅವರವರಿಗೆ ಗಂಡ ಹೆಂಡತಿ ಮಕ್ಕಳು ಎಲ್ಲರೂ ಸಿಕ್ಕಿರ್ತಾರೆ, ಎಲ್ಲ ಬಾಗಿರ್ತಾರೆ, ಸೆಟಪ್ ಇರುತ್ತೆ ಒಂದು. ಆ ಸೆಟಪ್ ಅವರಿಗೆ ಇಷ್ಟ ಆಗ್ತಾ ಇರಲ್ಲ, ಅಂದರೆ ಅಲ್ಲಿರೋ ಆ ಹೆಂಡತಿಗೆ ಈ ಗಂಡ ಈ ಥರ ಪ್ರವೃತ್ತಿ ಅಂದರೆ ಇಷ್ಟು ಕಾಲ ಭರಿಸಿ ಭರಿಸಿ ಅದು ಏನೋ ಅವರವರ ಅಭಿಪ್ರಾಯಗಳಿಂದ ಈ ಗಂಡ ಅಂದರೆ ಆಗ್ತಾ ಇರಲ್ಲ. ಆತ ನೋಡಿದ ಕೂಡಲೇ ಯಪ್ಪ ಯಾಕಾದರೂ ದೇವರು ಕೊಟ್ರ ಇವರು ನನಗೆ ಅಂದರೆ ದೇವರಲ್ಲಿ ಕಂಪ್ಲೇಂಟ್, ನಂಗೆ ಯಾಕೆ ಕೊಟ್ಟಿ ಇವನನ್ನು. ಇನ್ನು ಆ ಹೆಣತಿಯನ್ನು ನೋಡಿ ಯಪ್ಪ ಯಾಕಾದರೂ ಕೊಟ್ಟಿ ಅಂತ ಇವರು ಕಂಪ್ಲೇಂಟ್. ಇಬ್ಬರು ಸೇರಿಕೊಂಡು ಮಾತೇ ಕೇಳದ ಮಕ್ಕಳನ್ನು ನೋಡಿ ಯಾಕಾದರೂ ಕೊಟ್ಟಿಯಪ್ಪ ಇವರನ್ನ. ಈ ಮಕ್ಕಳೆಲ್ಲ ಸೇರಿಕೊಂಡು ನಮ್ಮ ಮಾತು ಒಂದಕ್ಕೂ ಹೂ ಅಂಬಲ್ಲ, ಎಲ್ಲ ಹಠದಿಂದ ಅವರ ಪ್ರಕಾರವೇ ಮಾಡಬೇಕು ಅಂತ ಸಾಧಿಸ್ತಾರೆ. ಈ ತಂದೆ ತಾಯಿಗಳನ್ನು ಯಾಕೆ ಕೊಟ್ಟಿ ಸ್ವಾಮಿ ಅಂತ. ಇನ್ನು ತಂದೆ ತಾಯಿ ಅಂದು ಹೆಸರಿಗಿದ್ದಾರಷ್ಟೇ ಹೊರತು ಒಂದು ಚೂರು ನಮ್ಮನ್ನು ಹಿಡಿಸ್ಕೊಳ್ಳಲ್ಲ, ಇಂಥವರನ್ನು ಯಾಕೆ ಕೊಟ್ಟಿಯಪ್ಪ ಅಲ್ವೇ. ಕೊರಗಿ 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 ಒದ್ದಾಡ್ತಾ ಇರ್ತಾರೆ. ಇದು ನಾನು ಸುಮ್ಮನೆ ಹೇಳಿಲ್ಲ, ಎಲ್ಲರ ಮನೆಗಳಲ್ಲಿ ಬರ್ನಿಂಗ್ ಪ್ರಾಬ್ಲಮ್ ಇದು ಎಲ್ಲರಲ್ಲಿ ಇರುತ್ತೆ. ಒಬ್ಬರಿಗೊಬ್ಬರು ಪರಮ ಸುಂದರವಾಗಿ ಎಲ್ಲರೂ ಇವರಷ್ಟು ಆನಂದಕರವಾಗಿಲ್ಲ ಅಂತ ಒಬ್ಬರಿಗೊಬ್ಬರು ಕಾಣಿಸ್ತಾರೆ, ಒಳಗೆ ಹೋದಾಗ ಅವರವ್ರಿಗೆ ಎಲ್ಲ ಟಾರ್ಚಲ್ಲಿದೆ ಕಾಣಿಸ್ತಾ ಇರುತ್ತೆ. ಇರಲಿ ಬಿಡಿ, ನಾ ಅದಕ್ಕೆಲ್ಲ ಅಲ್ಲಿ ದೇವರಂತಾರೆ ನೋಡ್ರಪ್ಪ, ನಿಮ್ಮ ನಿಮ್ಮ ಕರ್ಮಾನುಸಾರ ಈ ವ್ಯಕ್ತಿಗಳನ್ನು ನಿಮ್ಮ ಹತ್ರ ಕೊಟ್ಟಿದ್ದೇನೆ, ಈ ವ್ಯಕ್ತಿಗಳನ್ನು ಕೊಟ್ಟಿದ್ದೇನೆ. ಜಾಗ್ರತೆ, ಇದ್ದಿದ್ರೊಳಗೆ ಒಳ್ಳೆಯವರನ್ನೇ ಕೊಟ್ಟಿದ್ದೇನೆ. ನೀವೇ ಮತ್ತು ಬೇಡ ಅಂತ ಹಠ ಮಾಡಿದ್ರ ನಿಮ್ಮ ಕರ್ಮಕ್ಕೆ ತಕ್ಕಂತೆ ಬೇರೆಯವರನ್ನ ತಂದು ಕೊಡ್ತೇನೆ, ಇನ್ನೂ ಭೀಕರವಾಗಿರುತ್ತೆ ನಿಮಗೆ. ಮತ್ತೆ ನೀವು ಮತ್ತೆ ನನ್ನ ಹತ್ರ ಕೇಳಲೇಬಾರದು. ನಿಮ್ಮ ಕರ್ಮ ಪ್ರಕಾರ ಪರಮ ಭೀಕರವಾದವರು ನಿಮಗೆ ಸಿಗಬೇಕಾಗಿತ್ತು. ನಾನು ಸ್ವಲ್ಪ ಮೆರೆಸಿ ತೋರಿಸಿ ಸ್ವಲ್ಪ ರಿಲೀಫ್ ಕೊಡುವಂಥವ್ರು. ನಿಮ್ಮ ಕರ್ಮ ಉಣಿಸೋರೇ ಎಲ್ಲರೂ ಅವರವರ ಚೇಷ್ಟೆಗಳಿಂದ, ಆದರೆ ಸ್ವಲ್ಪ ರಿಲೀಫ್ ಕೊಡೋರನ್ನು ನಿಮ್ಗೆ ಕೊಟ್ಟಿರ್ತೇನೆ. ಇಲ್ಲ ಸ್ವಾಮಿ, ನಮ್ಮ ಕರ್ಮ ಪ್ರಕಾರನ ಎಲ್ಲ ಕೊಡು ಅಂತ ಹೇಳ್ತೀರಾ? ಎಸ್, ಎಲ್ಲರೂ ಇಳಿತಾರೆ ನೋಡಿ, ಬ್ಯಾಚ್ ಬ್ಯಾಚ್ ಇಳಿತಾರೆ. ಹೌದಾ? ಅವಾಗ ನಾವು ಕೇಳಿ ಸಾರೇನಪ್ಪ ಸ್ವಾಮಿ, ಅಡ್ಜಸ್ಟ್ ಆಗ್ತೀವಿ, ತಪ್ಪಿದ್ದಲ್ಲ ಕರ್ಮ, ಏನು ಮಾಡಿ ನಮ್ಮ ಕರ್ಮ ನಾವು ಹಂಗಿದೆ. ನಮ್ಮ ಕರ್ಮವೇ ಮನುಷ್ಯರ ರೂಪದಲ್ಲಿ ನಮ್ಮ ಸುತ್ತ ಕೂತಿದೆ, ಅದಕ್ಕೇನೋ ನಾನಾ ಹೆಸರು, ಅಪ್ಪ ಅಮ್ಮ ಹೆಂಡತಿ ಗಂಡ ಮಕ್ಕಳು ಹಾಗೆ ಹೀಗೆ ಅಂತ. ಆ ಕರ್ಮವೇ ಆ ರೂಪದಲ್ಲಿ ನಿಂತು ಆಟ ಆಡಿಸ್ತಾ ಇರುತ್ತೆ. ಇರಲಿ, ದೇವರನ್ನು ಕೇಳಿದ್ರು, ಸರಿ ಸ್ವಾಮಿ ಈ ಕರ್ಮ ಇದೆಯಲ್ಲ ಇದರಿಂದಾಗಿ ಇಷ್ಟೆಲ್ಲ ದುಃಖ, ಈ ಕರ್ಮದಿಂದಾಗಿ ಇಷ್ಟೆಲ್ಲ ದುಃಖ, ನನಗೆ ಆ ದುಃಖ ಕೊಡಬೇಡ. ದೇವ ಅಂದ, ನೀನೇ ಹೇಳಿದಲ್ಲ ಕರ್ಮ ಇದೆ, ಆ ಕರ್ಮ ತೆಗೆದು ಬಿಡು, ನೀನ್ಯಾಕಿರೋದು ದೇವರು ಅಂತ, ಆ ಕರ್ಮ ತೆಗಿಲಿಕ್ಕೆ ಅಲ್ಲ. ದೇವ ಅಂದ, ನಿನಗೆ ತಡೀಲಿಕ್ಕಾಗದ ಕರ್ಮ ತೆಗಿತೇನೆ, ಯಾವ ಕರ್ಮ ಉಂಡ್ರೇನೆ ಒಳ್ಳೇದೋ ಅದು ನನಗೆ ಉಣಿಸ್ತೇನೆ ನಿಂಗೆ ಅಂತ. ಇದೇನಪ್ಪ ನಿನ್ನ ಸಂಕಲ್ಪ, ನಮ್ಮ ಸುಮ್ಮನೆ ಗೋಳೆ ಕೊಂಬೋದು. ಆ ಏನೋ ನಿನ್ನ ಸೃಷ್ಟಿ ಇದೆ, ನಿನ್ನ ಹೊಟ್ಟೆಯಿಂದಲೇನೆ ಸೃಷ್ಟಿ ಮಾಡುವಾಗ ಡೈರೆಕ್ಟಾಗಿ ಮೋಕ್ಷಕ್ಕೆ ಕಳಿಸ್ಬಿಟ್ಟಿದ್ರೆ ಈ ಗೋಳೆ ಇರ್ತಾ ಇದ್ದಿಲ್ಲ. ದೇವ ಅಂದ, ನಿಮಗೆ ಈ ಕರ್ಮ ಅನುಭವಿಸುವುದರಿಂದಲೇ ಒಳ್ಳೆಯದಾಗುತ್ತೆ. ಏನು ಒಳ್ಳೆಯದು ಅಂತ ನಿಮಗಿವಾಗ ಗೊತ್ತಿಲ್ಲ, ಮುಂದೆ ಗೊತ್ತಾಗುತ್ತೆ. ನಾನು ಹೇಳಲ್ಲ, ಹೇಳಿಬಿಟ್ರೆ ಆ ರಿಲೀಫ್ ಸಿಗುತ್ತೆ, ಅದು ಸಿಗಬಾರ್ದು, ಈ ಕರ್ಮ ಅನುಭವಿಸ್ಬೇಕಲ್ಲ. ಅದಕ್ಕೆ ನಿಮಗೆ ನಾನು ಆ ಕರ್ಮ ಉಣಿಸ್ತಾ ಇದ್ದೇನೆ, ನೀವು ಉಣಲೇಬೇಕು ಅಂತ ದೇವ ಹೇಳಿದ. ಯಪ್ಪ ಇದು ಎಲ್ಲಿ ಬಂತು ಮಹಾರಾಯ, ನೀನು ಉಣಿಸಲೇಬೇಕು ಅಂತ ಸಂಕಲ್ಪ ಕಟ್ ಮಾಡಿದ್ಯಾ, ಆದರೆ ಚೂರು ಉಣಿಸಲೇಬೇಕು ಅಂತ, ತಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲೋ ಮಹಾರಾಯ, ಏನು ಮಾಡಬೇಕು ಹೇಳು. ಆವಾಗ ದೇವ ಅಂದ, ನೋಡು ನಿಮ್ಗೆ ಹೇಗೂ ಅಭ್ಯಾಸ ಆಗಿರುತ್ತಲ್ಲ, ಎಲ್ಲಿ ಈ ಆಪರೇಷನ್ಗಳಿಗೆ ಎಲ್ಲ ಹೋಗಿರ್ತೀರಲ್ಲ ನಿಮ್ಮ ಕರ್ಮಾನುಸಾರ, ಆ ಆಪರೇಷನ್ಗೆ ಹೋದಾಗ ನಿಮಗೆ ಡಾಕ್ಟರು ಹಾಗೆ ಎಚ್ಚರದಲ್ಲಿ ನೀವು ಇದ್ದ ಕಾಲಕ್ಕೇನೆ ಪರಪರ ಕೊಯ್ತಾನೇನೋ? ಇಲ್ಲ ಸ್ವಾಮಿ, ನಮಗೆ ನೋವು ಗೊತ್ತಾಗದಂತೆ, ನೋವು ಗೊತ್ತಾಗದಂತೆ ಅನಸ್ತೀಷ್ಯಾ ಇಂಜೆಕ್ಷನ್ ಕೊಡ್ತಾರೆ, ಆವಾಗ ಆ ಶರೀರವೆಲ್ಲ ಕಲ್ಲಂತಾಗ್ಬಿಡುತ್ತೆ, ಅವನು ಕೊಯ್ದರೂ ಗೊತ್ತಾಗಲ್ಲ, ಅದಕ್ಕೆ ಅವನು ಕೊಯ್ತಾ ಇದ್ರು ಮಾತಾಡಿಸ್ತಾ ಇದ್ರೆ ನಾವು ನಗ್ತಾ ಇರ್ತೀವಿ. ಹಾಂ, ಅಂದರೆ ಆ ಕೊಯ್ಯೋದು ಬೇಡ ಅಂತೀಯಾ? ಇಲ್ಲ, ಆ ಡಾಕ್ಟರ್ ಒಳ್ಳೇದಕ್ಕೆ ಕೊಯ್ತಾ ಇದ್ದಾನೆ. ಹೌದಾ? ಹೌದು, ಇಲ್ಲದಿದ್ದರೆ ಆ ಶರೀರ ತೊಂದರೆ ಕೊಡುತ್ತೆ, ಅದಕ್ಕೆ ಡಾಕ್ಟರ್ ಮಾಡೋದು ಒಳ್ಳೆಯದೇ, ಆ ಕೊಯ್ಯೋದು ಒಳ್ಳೆಯದೇ, ಆ ನೋವು ಗೊತ್ತಾದಾಗಿದ್ದರೆ ಸಾಕು, ಅದು ಡಾಕ್ಟರ್ನ ಕೇಳ್ಕೊಂಡ್ವಿ, ಆ ಡಾಕ್ಟರ್ ಎಸ್ ಅಂತ ಇಂಜೆಕ್ಷನ್ ಕೊಟ್ಟ, ಅದಕ್ಕೆ ನೋವು ಗೊತ್ತಾಗಿಲ್ಲ, ಕೆಲಸ ಆಯಿತು, ನಂಗೆ ಒಳ್ಳೆಯದು ಆಯಿತು, ಆ ಕೊಯ್ಯೋದರಿಂದ ಒಳ್ಳೆಯದು ಆಯಿತು, ನನಗೆ ನೋವು ಗೊತ್ತಾಗಲಿಲ್ಲ, ಸಂತೋಷ ಆಯಿತು. ಹೌದಾ? ಹಾಗಾದರೆ ನೀನು ಆ ಡಾಕ್ಟರ್ನ ಈ ಕೊಯ್ಯೋದೇ ಬೇಡ, ಯಾಕೆ ಕೊಯ್ತಾ ಇದ್ಯಾ ಇವೆಲ್ಲ ಕೇಳಿದ್ಯಾ? ಇಲ್ಲ ಸ್ವಾಮಿ, ನಾನೇ ಆತನ ಹತ್ರ ಅಪ್ಲಿಕೇಶನ್ ಹಾಕ್ಕೊಂಡು ನೀ ಕೊಯ್ದದ್ದಕ್ಕೆ ಇಷ್ಟು ಫೀಸ್ ಕೊಡ್ತೇನೆ 1,000 ಅಂತ ಹೇಳಿ ಎದುರು ದುಡ್ಡು ಕೊಟ್ಟು ಕೊಯ್ಸ್ಕೊತಾ ಇದ್ದೀನಿ ಮಾರಾಯ. ಹೌದಾ? ನಿನಗೆ ನೋವು ಕೊಡ್ತಾ ಇದ್ರೆ ಅದಕ್ಕೆ ದುಡ್ಡು ಕೊಡ್ತೀಯೇನೋ? ಹೌದು ಹೌದು, ಯಾಕೆ ಆ ನೋವು ಕೊಡೋದು ನನ್ನ ಒಳ್ಳೆಯದಕ್ಕಾದ್ದರಿಂದ. ಹೌದಾ? ಇಲ್ಲೂ ಅಷ್ಟೇ, ನಿನ್ನ ಕರ್ಮದಿಂದ ನಿನಗೆ ಈ ಕರ್ಮದ ಫಲ ಉಣಿಸೋದೇನಿದೆ ಅದು ಆಪರೇಷನ್, ಅದರಿಂದ ನಿನಗೆ ನೋವಾಗುತ್ತೆ. ಹೇಗೆ ಆಪರೇಷನಲ್ಲಿ ನೋವಾಗಲೇಬೇಕು, ಹಾಗೆ ಈ ಕರ್ಮದ ಫಲ ಅನುಭವಿಸುವಾಗ ನೋವಾಗುತ್ತೋ. ಅಲ್ಲ, ಅಲ್ಲಿ ಅವನು ಅನಸ್ತೀಷ್ಯಾ ಕೊಟ್ಟನಲ್ಲ, ನೋವು ಗೊತ್ತಾಗದೆ ಮಾಡಿದ. ಹೌದಾ? ಇಲ್ಲೂ ಒಂದು ಇಂಜೆಕ್ಷನ್ ಇದೆ. ನಿಂಗೇನು ಕೊಯ್ಯದೇ ಇರಬೇಕು ಅಂತ ನೀನೇನು ಕೇಳ್ಕೊಂಡಿಲ್ಲ, ಅದು ಒಳ್ಳೆಯದಕ್ಕೆ, ಹೌದಲ್ವ? ಆದ್ದರಿಂದ ನೀನು ಬೇಡ ಅಂತ ಹೇಳಿಲ್ಲ. ಇಲ್ಲೂ ನಾನು ಒಂದು ವೇಳೆ ನಿನಗೆ ಈ ಕರ್ಮ ಅನುಭವಿಸುವಾಗ ಆಗುವ ದುಃಖ ನಿನಗೆ ಗೊತ್ತಾಗದೆ ಇರುವಂತೆ ವ್ಯವಸ್ಥೆ ಮಾಡಿದರೆ ಆಗ್ಬೋದಾ? ಓ, ಆಗ್ಬೋದು ಸ್ವಾಮಿ. ಯಾಕೆ? ನೀನು ನಿಮ್ಮ ನಂಬಿಕೆ ಇದೆ, ನೀನು ಏನು ಕರ್ಮವನ್ನು ಉಣಿಸ್ತೀಯೋ ಆಪರೇಷನ್ ಥರ ನಾನು ಒಳ್ಳೆಯದಕ್ಕೇನೆ. ಎಸ್, ಓಕೆ, ಒಪ್ಪಿದೆ, ಎಸ್, ಖುಷಿ ಆಯಿತು. ಆದರೆ ಆ ನೋವೇ ತಡ್ಕೊಳ್ಳಿಕ್ಕಾಗಲ್ಲ. ಸರಿನಪ್ಪ, ಈಗೊಂದು ಹೇಳು, ಆಪರೇಷನ್ ಮಾಡುವಾಗ ನೋವು ಅಂಬೋದು ಇರುತ್ತೋ ಇಲ್ವೋ? ಇರುತ್ತೋ ಸ್ವಾಮಿ? ನೋವೇ ಇಲ್ಲದೆ ಆಪರೇಷನ್ ಮಾಡುತ್ತಾನಾ, ಅಥವಾ ಆಪರೇಷನ್ ಮಾಡಿದಾಗ ಏನು ನೋವಿರುತ್ತೆ ಅದು ನಿನಗೆ ಗೊತ್ತಾಗದೆ ಮಾಡುತ್ತಾನಾ, ನಿನಗೆ ಗೊತ್ತಾಗದಂತೆ ಮಾಡಿಬಿಡ್ತಾನಾ? ಹೌದೌದು, ಆ ಕೊಯ್ಯುವಾಗ ನೋವಿರುತ್ತೆ, ಅದು ನನಗೆ ಗೊತ್ತಾಗದಂತೆ ಇಂಜೆಕ್ಷನ್ ಕೊಟ್ಟಿದ್ದು, ಅದು ಗೊತ್ತಾಗದಂತೆ ಇರಬೇಕು ಅಂತ. ಹೌದು ತಾನೇ, ನಾನು ಸಂಸಾರದಲ್ಲಿ ನಿನಗೆ ಕರ್ಮದ ಫಲವನ್ನು ಕೊಡುವ ಆಪರೇಷನ್ ಮಾಡಿದಾಗ ನೋವು ಬಂದೇ ಬರುತ್ತೆ, ಆದರೆ ಆ ನೋವು ನಿನಗೆ ಗೊತ್ತೇ ಆಗದೇ ಇರುವಂತೆ ಮಾಡಿಬಿಡ್ತೇನೆ. ಎಸ್ ಸ್ವಾಮಿ, ಏನು ಬೇಕಾದ್ರೂ ಕೊಟ್ಕೊ, ಆಪರೇಷನ್ ಮಾಡು ಅಂತ ಡಾಕ್ಟ್ರಿಗೆ ಹೇಳಿದ್ವಿ, ಹೀಗೆ ಕೊಯ್ಯಿ ಹಾಕಿ ಕೊಯ್ಯಿ ಅಂತ ನಾವು ಹೇಳ್ತೀವಿ, ಏನು ಬೇಕಾದ್ರೂ ಕೊಯ್ಕೋಪ, ಹೇಗೆ ಕೊಯ್ಯುವಾಗ ನಿಂಗೆ ಗೊತ್ತು ಅಲ್ವಾ ಡಾಕ್ಟ್ರ ಹತ್ರ? ಯು ನೋ ವೆಲ್ ಬೆಟರ್ ದ್ಯಾನ್ ಮೀ, ಯು ಡೂ ದ ನೀಡ್ಫುಲ್. ಓಕೆ, ನೋ ಪ್ರಾಬ್ಲಮ್. ನಗ್ತಾ ಇರ್ತಾರೆ ನೋಡಿ, ಅವ್ ಕೊಯ್ತಾ ಇರ್ತಾರೆ, ಸ್ವಲ್ಪ ಎಚ್ಚರ ಇರುತ್ತೆ ಇನ್ನ, ಅಂದರೆ ಪೇಷಂಟಿಗೆ ಅವನೆಲ್ಲಿ ಮತ್ತೆ ಹೆದರ್ಕೊಂತಾನೇನೋ ಅಂತ ಜೋಕ್ಸ್ ಹಾಕ್ತಿರ್ತಾರೆ ಡಾಕ್ಟರು, ಡೈವರ್ಟ್ ಮಾಡ್ತಿರ್ತಾರೆ, ಏನ್ರಿ ನೀವು ಇಂಥ ಕೆಲಸ ಮಾಡ್ತಿರಲ್ಲ, ಹಾಗೋ ಹೀಗ ಇವನು ಏನು ಮಾಡಿದ್ರು ಡಾಕ್ಟರ್ಗೆ ಏನು, ಓ ಹೋಗೋ ಅಂತ ಹೋಗ್ತಾರೆ. ಆದರೆ ಆ ಟೈಮಲ್ಲಿ ಡೈವರ್ಟ್ ಮಾಡಲಿಕ್ಕೆ ಕ್ವಶನ್ಸ್ ಎಲ್ಲ ಹಾಕ್ತಿರ್ತಾರೆ, ಇವನು ಹಾಡುಗಳು ಇಟ್ಟಿರ್ತಾರಲ್ಲಿ, ಇವನು ಡೈವರ್ಟ್ ಮಾಡಲಿಕ್ಕೆ ಸಿನಿಮಾ ಹಾಡುಗಳು ಇಟ್ಬಿಡ್ತಾರೆ ಒಂದ್ಸಲ, ಯಾಕೆ ಅವನು ಡೈವರ್ಟ್ ಮಾಡಬೇಕಂತಲ್ಲ, ಪರ್ಪಸ್ ಅದು. ಹಾಗೆ ದೇವರು ಏನು ಮಾಡ್ತಾ ಇದ್ದಾರೆ ಗೊತ್ತಾ? ದೇವರು ಏನು ಮಾಡ್ತಾರೆ ಅಂದರೆ ನಮಗೆ ಸಂಸಾರದ ನಾನಾ ರೀತಿಯಾದ ಕ್ಲೇಶಗಳನ್ನು ಕೊಡ್ತಾನೆ, ಕೊಟ್ಟಾಗ ನಮ್ಮ ಮನಸ್ಸನ್ನು
ತನ್ನ ಕಡೆಗೆ ಇಡುವಂತೆ ನಮ್ಮ ಮೂಲಕ ಪ್ರಯತ್ನ ಮಾಡಿಸಿ ಮನಸ್ಸನ್ನು ತನ್ನ ಕಡೆಗೆ ಚೂರು ತರಿಸಿ ತಾನೇ ಹಿಡಿದು ಬಿಡ್ತಾನೆ, ಅದನ್ನು ತನ್ನ ಹತ್ರ ಇಟ್ಕೊಂಡ್ಬಿಡ್ತಾನೆ. ಬೇರೆ ಏನೂ ಗೊತ್ತಾಗಬಾರ್ದು ಆ ಮನಸ್ಸಿಗೆ. ಆ ದೇವರಲ್ಲೇ ನೋಡ್ತಾ ಆನಂದ ಪಡ್ತಾ ಇರಬೇಕು. ಹೇಗೆ? ಧ್ಯಾನದಲ್ಲಿ ಮಾತ್ರ ಅಲ್ಲ, ಎದ್ರು ಕೂತರು ನಿಂತರು ಮಲಗಿದ್ರು ಮಾತಾಡಿದ್ರು ಏನು ಮಾಡುತ್ತಾ ಇದ್ರು ಅಲ್ಲೇ ಸ್ಟಿಕ್. ಇದು ಪ್ರಹ್ಲಾದರಾಜರ ಅದ್ಭುತವಾದಂಥ ವ್ಯಕ್ತಿತ್ವ. ಹೇಳ್ತಾರೆ, ಶಯಾನಃ ಪರ್ಯಟನ್ ಅಶ್ನನ್ ಪ್ರಪಿಬನ್ ಬ್ರುವನ್ ನಾನು ಸಂದಧಯೇತಾನಿ ಗೋವಿಂದ ಪರಿದಂಭಿತಃ. ಆ ದೇವರಲ್ಲೇ ಮನಸ್ಸಿಟ್ಬಿಡಿದ್ರಂತೆ. ಮಲ್ಕೊಂಡಿದ್ರು, ಎದ್ರು ತಿರುಗಾಡಿದ್ರು, ಕೂತಿದ್ರು, ಊಟ ಮಾಡ್ತಾ ಇದ್ರು, ಮಾತಾಡ್ತಾ ಇದ್ರು, ದೇವರಲ್ಲೇ ಮನಸ್ಸಿತ್ತಂತೆ. ಇದರ ಕಡೆ ಮನಸ್ಸು ಬರ್ತಾ ಇದ್ದಿಲ್ಲ, ನಡೆದು ಹೋಗ್ತಿತ್ತು ಕೆಲಸ ಎಲ್ಲ. ಇದು ನಮಗೆ ಬೇಕಾಗಿದೆ. ನಮ್ಮ ಸುತ್ತಿದ್ದವರು ಸರ್ ಎಲ್ಲ ಮಾತಾಡ್ತಾ ಇರಬೇಕು, ಎಲ್ಲ ಆಗ್ತಾನೆ ಇರಬೇಕು, ಮನಸ್ಸು ಮಾತ್ರ ಅವನ ಕಡೆ ಹತ್ತಿಕೊಂಡು ಹೋಗಿರಬೇಕು. ಇಲ್ಲಿ ಏನು ನಿತ್ಯ ನಿರಂತರ ಒಂದು ಅಗ್ನಿಗುಂಡ ಥರ ನಮ್ಮ ತಲೆಗಿತ್ತಲ್ಲ, ಯಾರ್ಯಾರದು ಸಪ್ರೇಟ್ ಸಪ್ರೇಟ್, ಅದು ಒಬ್ಬೊಬ್ಬರದ್ದು ಒಬ್ಬರದಲ್ಲ, ಅವರವ್ರ ಸಪ್ರೇಟ್ ಇರುತ್ತೆ. ಅವರವರ ಹಿಂದಿನ ಕರ್ಮ, ಅವರವರ ಹಿಂದಿನ ಕರ್ಮ. ಏನೋ ಇವರು ಹಿಂದೆ ಯಾರಿಗೋ ವಿಪರೀತ ಕಾಟ ಕೊಟ್ಟಿರ್ತಾರೆ, ಆ ಕರ್ಮ ಕೂತಿರುತ್ತೆ. ದೇವರೊಬ್ಬರನ್ನ ಸೃಷ್ಟಿ ಮಾಡಿರ್ತಾರೆ, ಅದು ಗಂಡನ ರೂಪದಲ್ಲೋ ಹೆಂಡತಿ ರೂಪದಲ್ಲೋ ಮಕ್ಕಳ ರೂಪದಲ್ಲೋ ಬಂಧುಗಳ ರೂಪದಲ್ಲೋ ಯಾರೋ ಒಂದು ರೂಪದಲ್ಲಿ ಬರ್ತಾರೆ. ಅವರು ಒಳಗಿದ್ದುಕೊಂಡು ಸ್ವಾಮಿ, ಹೋ ಅವ್ರಿಗೆ ಈ ಕಾಟ ಕೊಟ್ಟಿಯಲ್ಲ, ನಿಂಗೆ ಕೊಡ್ತೀನಿ ನೋಡು ಅಂಥೇಳಿ ಅವರ ಮೂಲಕ ನಾನಾ ಕಾಟ ಕೊಡ್ತಾ ಇರ್ತೇನೆ. ಇವ್ರಿಗೆ ಬೆಳಿಗ್ಗೆ ಎದ್ದು ಕೂಡಲೇ ಅವ್ರ ಕಾಟ ಕಾಟಕ್ಕೆ ಯಪ್ಪು ಅಂತ ಎತ್ತಿ ನೋಡಿದರೆ ಆ ಕಾಟಕ್ಕೆ ಕಾರಣ ನಮ್ಮದೇ ಕರ್ಮ. ನಾವು ಯಾರಿಗೋ ಕೊಟ್ಟಿರ್ತೀವಿ ವಿಶೇಷ ಕಾಟ, ಹೌದಲ್ಲ? ಅದು ಗೊತ್ತಿಲ್ಲದೆ ಈ ದೇವರು ಯಾವ ಗೊಂಬೆಯನ್ನು ಕರ್ಕೊಂಡು ಬಂದು ಅದರ ಮೂಲಕ ದುಃಖ ಕೊಡ್ತಿರ್ತಾನೋ ಆ ಗೊಂಬೆಯನ್ನು ಬೈಕೊಂತಾ ಇರ್ತೀವಿ. ಈ ಗೊಂಬೆ ಕಾರಣ, ಈ ಗೊಂಬೆ ಕಾರಣ ಅಂತ ಹಲ್ಲಲ್ಲಿ ಕಳೆದು ಹಲ್ಲೆಲ್ಲ ಸೋದೋಗ್ತಾ ಇರತ್ತೆ. ಪಾಪ ಡೆಂಟಲ್ ಡಾಕ್ಟರ್ಸ್ಗೆಲ್ಲ ಒಳ್ಳೆ ಪ್ರಾಫಿಟ್ ಇಂಥವ್ರು ನೋಡಿದರೆ ಹಲ್ಲೆಲ್ಲ ಸೌದೋಗುತ್ತೆ ಬೇಗ, ಹಲ್ಲು ಕಡಿದು 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 ಹೋಗ್ತಾನೆ. ಅದಕ್ಕೆ ದೇವರಲ್ಲಿ ಮನಸ್ಸು ಬಂತ, ದೇವರಲ್ಲೇ ಮನಸ್ಸಿದೆ, ಆನಂದ ಆಗ್ತಾ ಇದೆ. ಆದರೆ ನಮ್ಮ ಕರ್ಮ ಕೂತಿದೆ, ತಕ್ಕಂಥ ವ್ಯಕ್ತಿ ಆಕ್ಟಿವೇಟ್ ಆಗ್ತಾ ಇದ್ದಾನೆ. ಏನು ಬೈಯೋದು, ಅದು ಇದು ಏನೇನು ನಿತ್ಯ ಷೋಡಶೋಪಚಾರ ಪೂಜಾ ಏನೇನು ಆಗ್ತಿತ್ತೋ ಅದೆಲ್ಲ ಆಗ್ತಾ ಇದೆ. ಆದರೂ ನಮ್ದೆಲ್ಲ ಮೈಂಡ್ ಆಬ್ಸೆಂಟ್, ದೇವರ ಹತ್ರ ಹೋಗ್ಬಿಟ್ಟಿದೆ, ಇಲ್ಲಿಲ್ವೇ ಇಲ್ಲ ಕೇಳ್ತಾ ಇರ್ತೀವಿ. ಅವರಿಗೆ ಆಶ್ಚರ್ಯ ಆಗ್ಲಿಕ್ಕೆ ಶುರುವಾಗುತ್ತೆ. ನಿತ್ಯ ನಾನು ನನ್ನ ನಿತ್ಯ ಪೂಜಾ ಮಾಡುವಾಗ ಇವರಲ್ಲಿ ಏನು ಪ್ರಚಂಡ ಆನಂದ ಕಾಣಿಸ್ತಾ ಇತ್ತು, ಕಾಣಿಸ್ತಾ ಇಲ್ಲಲ್ಲ, ಇದೇನಿದು ವಿಚಿತ್ರವಾಗಿದ್ದಾರಲ್ಲ ಅಂತ ನೋಡಿ 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 ಬೈದು 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 ಇಲ್ಲ ಏನೋ ಅವ್ರದ್ದು ಏನೋ ನಿತ್ಯ ಪಾಪ ಆ ಪೂಜಾಕ್ರಮ ಏನಿರ್ತದೆ ಮಾಡಿ ಮಾಡಿ ಸಾಕಾಗಿ ಸರಿ ಇನ್ನೇನೋ ಆಗ್ಬಿಟ್ಟಿದೆ, ಇವರು ಚೇಂಜ್ ಆಗಿಬಿಟ್ಟಿದ್ದಾರೆ, ನಾನು ಬೈದರೂ ನನ್ನ ಬಾಯಿ ನೋವಾಗುತ್ತಷ್ಟೇ ಹೊರತು ಇವ್ರಿಗೆ ಏನೂ ಆಗಲ್ಲ ಅಂತ ಸುಮ್ಮನೆ ಕೂತ್ಬಿಡುತ್ತೆ. ಅಂದರೆ ಯಾಕೆ? ದೇವರನ್ನು ಅಂಟಿಕೊಂಡದ್ದಕ್ಕೆ ಈ ಕರ್ಮವೂ ಸವದು ಸುಮ್ಮನೆ ಕೊಡುವಂತಾಯಿತು, ಈ ದುಃಖವೂ ಗೊತ್ತಾಗಲಿಲ್ಲ. ಅದನ್ನು ಹೇಳ್ತಾ ಇದ್ದಾರೆ, ದೇವರಿಗೆ ಅಂಟಿಕೊಂಡರೆ ಇನ್ಯಾವುದೂ ಗೊತ್ತಾಗಲ್ಲ. ದುಃಖದ್ದು ಸರಿ, ಹೌದಲ್ವೇ, ದುಃಖದ್ದು ಸರಿ, ಇನ್ನೊಂದು ಕೂತ್ಕೊಂಡಿದೆ ಪ್ರಾರಬ್ಧ, ಸುಖ ಪ್ರಾರಬ್ಧ, ಸುಖಕ್ಕೆ ಪ್ರಾರಬ್ಧ ಅಂತೀರಾ? ಹೌದು. ಅದಕ್ಕೆ ಅಂತಾರೆ, ದೇವರನ್ನೇ ನೆನೆಯಲಿಕ್ಕೆ ಬಂದವರು ನಾವು, ಪರ್ಪಸ್ ಆಫ್ ಲೈಫ್ ಅದು. ಅದರಿಂದ ಡೈವರ್ಟ್ ಮಾಡೋದು ದುಃಖ ಆದರೇನು ಸುಖ ಆದರೇನು, ಇಲ್ಲಿ ಸಿಗುವಂಥ ಜುಜುಬಿ ಒಂದು ಕ್ಷಣಕ್ಕೆ ಸಿಕ್ಕು ಅದೃಶ್ಯ ಆಗುವ ಸುಖ ದೇವರಿಂದ ಡೈವರ್ಟ್ ಮಾಡಿತಾ ಅದು ದುಃಖಕ್ಕೆ ಸಮಾನ. ಅದಕ್ಕೆ ಹೇಳ್ತಾರೆ ರಾಯರು ಗೀತಾದಲ್ಲಿ ಬರತಕ್ಕಂಥ ಸುಖ ದುಃಖೇ ಸಮೇಕೃತ್ವ, ಸುಖ ದುಃಖಗಳನ್ನು ಸಮಾನವನ್ನಾಗಿ ನೋಡು ಅಂದರೆ ಹೇಗೆ ಸಮಾನ? ಸುಖ ಚೆನ್ನಾಗಿದೆ ದುಃಖ ಚೆನ್ನಾಗಿಲ್ಲ ಅಂದರೆ ಹಾಗಲ್ಲ. ದೇವರನ್ನು ಮರೆಸೋ ವಿಷಯದಲ್ಲಿ ಸುಖ ಹೇಗೋ ದುಃಖ ಹೇಗೋ, ದುಃಖ ಬಂದರೆ ದೇವರನ್ನ ಹೇಗೆ ಮರಿತೀವೋ, ಸುಖ ಬಂದರೂ ಹಾಗೆ ಮರಿತೀವಲ್ಲ. ಅದಕ್ಕೆ ಸುಖ ದುಃಖಗಳು ದೇವರನ್ನ ಮರೆಸುವ ವಿಷಯದಲ್ಲಿ ಸಮಾನ. ಆ ರೀತಿಯಲ್ಲಿ ದೇವರನ್ನೇ ಮನಸ್ಸು ಅಂಟಿಕೊಳ್ತಾ ನಮ್ಮನ್ನ ದೇವರಿಂದ ದೂರ ಮಾಡುವ ಈ ಇಂದ್ರಿಯಗಳಿಂದ ಸಿಗುವ ನಾನಾ ಜುಜುಬಿ ಸುಖ ಅದಲ್ಲ, ಅದರ ಎಫೆಕ್ಟು ನಮ್ಮ ಮೇಲಿರಲ್ಲ. ಮೈನ್ ರೀಸನ್ ಅದು, ಅದು ಹೊರಟು ಹೋಗುತ್ತೆ. ಹೌದ್ ತಾನೆ? ಹಾ, ಈಗ ಹೆಂಡತಿ, ಮಕ್ಕಳು, ಗಂಡ, ಮೂರು ಫ್ಯಾಕ್ಟರ್ಸ್, ಇನ್ನು ಅಪ್ಪ ಅಮ್ಮ ಅಂತ ಅವರು, ಹೌದಾ, ಎಲ್ಲರೂ ಇದ್ದಾರೆ. ಒಂದು ಸಬ್ಜೆಕ್ಟ್ ತಗೊಳ್ಳಿ, ಏನು ಏನೋ ತಿನ್ನಬೇಕು ಅನಿಸ್ತು, ನಾಲಿಗೆಯ ಮೂಲಕ ಒಂದು ಪದಾರ್ಥದಿಂದ ಸುಖ ಪಡೆಯಬೇಕು ಎಂಬ ಆಲೋಚನೆ ಸೆಳೀತು ಮನಸ್ಸಲ್ಲಿಗೆ. ಎಲ್ಲಿತ್ತು? ಏನೋ ಸುಳಾದಿ ಹೇಳ್ತಾನೋ, ಏನೋ ಪಾಠ ನೋಡ್ಕೊಳ್ತಾನೋ, ಅಥವಾ ಇನ್ನೇನೋ ಹುಡುಗರಾದರೆ ಏನೋ ಒಂದು ಮಾಡ್ತಾ ಆಟ ಆಡ್ತಾ ಇದ್ರು. ಎಲ್ಲರಿಗೂ ಹೊಟ್ಟೆಯಲ್ಲಿ ಚಾವ್ ಮ್ಯಾವ್ ಅಂತು, ಹೌದಾ? ಅಂಥ ಕಾಲಕ್ಕೆ ಏನೋ ಆ ಒಳ್ಳೆ ತಿನ್ನಬೇಕು ಅನ್ನಿಸ್ತು. ಆ ಸುಖ, ತಿನ್ನುವಾಗ ಸುಖ, ಹೊಟ್ಟೆ ತುಂಬೋದು, ಎರಡು ಬರುತ್ತಲ್ಲ, ಅದಕ್ಕಾಗಿ ಆಸೆ. ಅದಕ್ಕಾಗಿ ಏನು ಅಂದರೆ, ಈ ಮಕ್ಕಳಾದವರಿಗೆ ಅದು ತಿನ್ನಬೇಕು ಅಂದರೆ ಡಿಪೆಂಡೆನ್ಸಿ ಬಂತಲ್ಲಿ. ಆಸೆ ಇದ್ದದ್ದಕ್ಕೆ ಪದಾರ್ಥ ಬಯಕೆಯಿಂದಾಗಿ ಆ ಪದಾರ್ಥ ಬೇಕು ಅಂತ ಪ್ರಯತ್ನ, ಆ ಪ್ರಯತ್ನಕ್ಕಾಗಿ ಡಿಪೆಂಡೆನ್ಸಿ ಇರುತ್ತೆ. ಅಮ್ಮನ್ನ ಕೇಳಬೇಕು, ಅಪ್ಪನ್ನ ಕೇಳಬೇಕು. ಅವರ ಮೂಡು ಹೇಗಿರುತ್ತೋ ಗೊತ್ತಿಲ್ಲ. ಆ ಮೂಡು ಚೆನ್ನಾಗಿತ್ತ ಹೂ ಅಂತಾರೆ. ಹೂ ಅಂದರೆ ಸರಿ, ಊಹೂ ಅಂದರೆ ಇಲ್ಲ, ಏನು ಬದುಕೋ ಅಂತ ಕೊರಿತಾ ಇರುತ್ತೆ ಈ ಪುತ್ರರತ್ನಗಳಿಗೆ, ಪುತ್ರ ಪುತ್ರಿಕಾ ರತ್ನಗಳಿಗೆ. ಏನೋಪ್ಪ, ಆದಷ್ಟು ಬೇಗ ದೊಡ್ಡವರಾಗಿ ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಂಬಿಡಬೇಕು ಅಂತ ಒಳಗೆ ಇದರಿಂದಾಗಿ ಬರ್ತಾ ಇರ್ತಾರೆ. ಸರಿ, ಅಷ್ಟೊಳಗೆ ಹೆಂಡತಿ, ಆಕೆಗೆ ಅನಿಸಿತ್ತು ಇತ್ತಂದರೆ ಚೆನ್ನಾಗಿರುತ್ತೆ, ಆದರೆ ಗಂಡನ್ನೊಂದು ಮಾತು ಕೇಳಬೇಕಲ್ವಾ, ರೀ ಇದು ತಿನ್ಬೋದಾ, ಮಾಡ್ಲಾ? ಅವರು ಇವತ್ತೇನು ಬೇಡ, ನಾಳೆ ನೋಡೋಣ ಅಂದ್ಕೊಂಡು, ಇದೊಂದು ಪ್ರಾರಬ್ಧ ಮಾಡಿಕೊಂಡು ತಿನ್ನಲಿಕ್ಕೂ ಇಲ್ಲ, ಇವ್ರನ್ನ ಕೇಳ್ಕೋತಾ ಇರಬೇಕು, ಏನು ಜನ್ಮನೋ ಏನೋ. ಆಸೆ ಅದಕ್ಕೆ ಡಿಪೆಂಡೆನ್ಸಿ. ಸೊ ಇದೆಲ್ಲ ನೋಡಿದಾಗ ಆ ಗಂಡ ಅಂತ ಏನು ಕೂತ್ಕೊಂಡಿದ್ದಾನಲ್ಲ, ಯಪ್ಪ ಸರ್ವಸ್ವತಂತ್ರ ಅಂತೇಳಿ ನೋಡ್ಕೊಳ್ಳಿ. ಅಲ್ಲಿ ಆ ಗಂಡನಿಗೆ ಬಂತು ಆಸೆ, ಏನು ಅದ್ಯಾವುದೋ ಪದಾರ್ಥ ತಿನ್ನಬೇಕು ಅಂತ. ಮನೆಯಲ್ಲೇ ಕೂತಿದ್ದಾರೆ, ಕರೋನಾ ಲಾಕ್ಡೌನು, ಮನೆಯಲ್ಲೇ ಕೂತಿದ್ದಾರೆ. ಆಫೀಸಲ್ಲಿ ಕೂತ್ರೆ ಯಾರು ಕೊಡೋರೆಲ್ಲ ಸುಮ್ಮನೆ ಇರ್ತಾರೆ, ಮನೆಯಲ್ಲಿ ಕೂತ್ರೆ ತಿನ್ನಬೇಕು ಅನಿಸುತ್ತೆ. ಹೌದ್ ತಾನೆ? ಆ ತಿನ್ನಬೇಕು ಅನಿಸಿದಾಗ ಏನೇ ಸ್ವಲ್ಪ ಇದು ಮಾಡ್ತೀಯಾ, ಯಾಕೆ ಅವರೇ ಮಾಡ್ಕೊಂಡು ತಿನ್ಲಿಕ್ಕೆ ಆಗಲ್ಲ, ಅಭ್ಯಾಸ ಇಲ್ಲ, ಬರಲ್ಲ, ಅಭ್ಯಾಸ ಇಲ್ಲ, ಬಂದರೂ ಮಾಡಲ್ಲ. ಮೂರು, ಅದರಲ್ಲಿ ಹೆಂಡತಿನ ಕೇಳಬೇಕು, ಆಕೆ ಮೂಡು ಹೇಗಿರುತ್ತೋ ಏನೋ ಆಕೆನ ಕೇಳುತ್ತಾರೆ. ಪಾಪ ಈ ಚಾಪಲ್ಲೇ ಇರತಕ್ಕಂಥ ಗಂಡಸರೆಲ್ಲ ಆ ಹೆಂಡತಿನ ಕೇಳ್ಕೊತ ಇರ್ತಾರೆ, ಇದು ಮಾಡ್ತೀಯಾ, ಅದು ಮಾಡ್ತೀಯಾ, ಅದು ಮಾಡ್ತೀಯ. ಅವ್ರು ನೋಡಿದ್ರೆ ಆ ಅನುಗ್ರಹ ಇತ್ತಾ, ಮಾಡಿ ಹಾಕ್ತಾರೆ. ಇಲ್ಲ, ಅವರಿಗೆ ಹುಟ್ಟಿದಾಗಲಿಂದ ಆ ವಯಸ್ಸು ಬರೋವರಿಗೆ ಏನೇನು ದುಃಖಕ್ಕೆ ಕಾರಣವಾದ ಘಟನೆಗಳಿದೆ ಅವೆಲ್ಲ ನೆನಪು ಬಾರದಿದ್ದರೆ, ಇನ್ನು ಈ ವ್ಯಕ್ತಿಯಿಂದ ಏನೇನು ದುಃಖಗಳು ಪಡೆದಿದ್ದಾರೆ ಅವೆಲ್ಲ ನೆನಪು ಬಾರದಿದ್ದರೆ, ಇನ್ನ ಯಾವುದು ನೆನಪು ಬಾರದಿದ್ದರೆ, ಮನಸ್ಸು ಸಂತೋಷವಾಗಿಯೇ ಇದ್ದರೆ, ಇಷ್ಟೆಲ್ಲ ಇದ್ದರೆಗಳಿವೆ, ಅವಾಗ ಮಾಡಿ ಹಾಕ್ತಾರೆ. ಇವ್ರು ನೋಡ್ತಾರೆ, ಇಷ್ಟು ಸಂಪಾದನೆ ಮಾಡ್ತೀನಿ, ಇಷ್ಟೆಲ್ಲ ತಂದು ಹಾಕ್ತೀನಿ, ಬೇಕಾಗಿದ್ದು ಪಡ್ಕೊಳ್ಳಿಕ್ಕೆ ಇಲ್ಲಲ್ಲ, ತೋ ನನ್ನ ಬದುಕು ಅಂತ ಈ ವ್ಯಕ್ತಿ ಬೈಕೊಂತ ಇರ್ತಾರೆ. ಒಟ್ಟಾರೆ ಈ ಡಿಪೆಂಡೆನ್ಸಿ ಎಂಬುದು ಗಂಡನಿಗೂ ಇದೆ, ಹೆಂಡತಿಗೂ ಇದೆ, ಮಕ್ಕಳಿಗೂ ಇದೆ. ಅದಕ್ಕೆ ಒಬ್ಬರಿಗೊಬ್ಬರು ಪರಸ್ಪರಂ ಭಾವಯಂತಹ ಅಂತ ಭೀಕರವಾಗಿ ನಡೀತಾನೆ ಇರುತ್ತೆ. ಅದಕ್ಕೆ ಅಂದರು, ಇದಕ್ಕೆ ಕಾರಣ ಏನು? ಆ ಪದಾರ್ಥದ ಮೇಲೆ ಆಸೆ ಬಂದದ್ದಕ್ಕೆ ತಾನೇ. ಮತ್ತೆ ಅದೇ ಇಲ್ಲದಂಗಿರ ಬದುಕೇನ್ರಿ? ಬದುಕಿನಲ್ಲಿ ಟೇಸ್ಟೇ ಆ ತಿನ್ನೋದು ಕುಡಿಯೋದು ಇನ್ನೊಂದು ಮತ್ತೊಂದು ಹೌದಾನೆ. ಅಂದ್ರೆ ಅದಕ್ಕಂದ್ರು ಇದಕ್ಕೆ ಮೀರಿದ ಟೇಸ್ಟ್ ಇನ್ನೊಂದು ಸಿಕ್ಕರೆ ಇವೆಲ್ಲ ಬಿಟ್ಟು ಹೋಗುತ್ತೆ. ಅಲ್ಲಿ ಬರ್ತಾ ಇದೆ ಸಬ್ಜೆಕ್ಟ್. ಹೌದಾ? ಅಂದ್ರೆ ಬೇರೆನೆ ಬದುಕಿದೆಯಾ? ಹಾ, ಇವನ ಹತ್ತಿರ ಹೋಗಿಬಿಟ್ಟರೆ ಮನಸ್ಸು ಅಂದರೆ ಸುಮ್ಮನೆ ಇಲ್ಲ. ಒಂದ್ಸಲ ಬೆಳಿಗ್ಗೆ ಎದ್ದು ಹಾಯ್ ದೇವ್ರೆ ಚೆನ್ನಾಗಿದ್ದೀರ ಅಂತ ಹೇಳಿ ಹೋಗ್ಬಿಟ್ರೆ ನಿಮ್ಮ ಹಣೆ ಬರ ಅಂತ ಹಾಗೆ ಬಿದ್ದಿರ್ತೆ. ಹಾಗಲ್ಲ, ಅವನ ಹತ್ತಿರೇ ಮನಸ್ಸು ಕಳಿಸಿದ್ರೆ ಏನಾಗುತ್ತೆ? ಈ ಎಲ್ಲ ಆ ಏನು ನೀವೇನು ತಿಂತಾ ಇರ್ತೀವಿ, ಚಾಟ್ ಪಾಟ್ ಕಾಟು ಎಲ್ಲ ಏನಿದೆ ಕ್ಯಾಟ್ ಎಲ್ಲದರಲ್ಲಿ ಬರದೇ ಇರುವಂಥ ವಿಚಿತ್ರ ಆನಂದ ಅವನನ್ನು ನೆನೆದಾಗ, ಅವನ ಹತ್ತಿರ ಮನಸ್ಸಿದ್ದಾಗ ಬರ್ತಾ 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 ಶುರುವಾಗುತ್ತೆ ಗುರುಕರುಣೆ ಇದ್ದರೆ. ಆವಾಗ ಅಯ್ಯೋ ಅದು ಆನಂದ ಸಿಗ್ತಾ ಇರುವಾಗ, ಆನಂದ ಸಿಗ್ತಾ ಇರುವಾಗ ಈ ಜುಜುಬಿ ಆನಂದ ಅನಿಸ್ಬಿಡುತ್ತೆ. ಯಾವುದು ನಿಮಗೆ ನಿತ್ಯ ಇರತಕ್ಕಂಥ ತಿನ್ಬೇಕು ಕುಡಿಬೇಕು ಹಾಗೆ ಹೀಗೆ ಇವೆಲ್ಲ ಸಾಕು ಅನಿಸ್ಬಿಡುತ್ತೆ, ಬ್ಯಾ ನೋ ಅಂತೇಳಿ. ಅಂಥ ಕಾಲಕ್ಕೆ ಬದುಕಲಿಕ್ಕೆ ಎಷ್ಟು ಚೂರು ತಿಂದರೆ ಸಾಕಪ್ಪ, ಆನಂದ ಪಡೀತಾ ಇದ್ದು ಬಿಡೋಣ ಅಂತಿದ್ದ ಕಾಲಕ್ಕೆ ಮಿಕ್ಕದ್ದೆಲ್ಲ ಬಯಕೆನೆ ಬರಲ್ಲ. ಅವಾಗ ಈ ಡಿಪೆಂಡೆನ್ಸಿ ಪ್ರಾಬ್ಲಮ್ಮೇ ಇರಲ್ಲ. ಅವನ ಹತ್ರೇ ಇರ್ತೀವಲ್ಲ. ಸರಿ ಅಂದ್ರೆ ಹೇಳ್ತಾರೆ, ಅವನ ಹತ್ರ ಇದ್ದಿದ್ದಕ್ಕೆ ಅವನೇನು ಮಾಡ್ತಾನೆ, ಆನಂದ ಕೊಡ್ತಾನ, ಇದರ ಮೇಲೆ ಆಸೆ ಬಿಡಿಸ್ತಾನ? ಅವನೊಂದು ವಿಚಿತ್ರ ವ್ಯಕ್ತಿ, ಆಸೆ ಇದ್ದಾಗ ಕೊಡಲ್ಲ, ಆಸೆ ಬಿಟ್ಟಾಗೆಲ್ಲ ಕೊಡ್ತಾನೆ. ಅದೊಂದು ಆ ಈ ಮಹಾನುಭಾವ. ಯಾವಾಗಾರ ನೀವು ಏ ಸಾಕಪ್ಪ ಅಂತ ದೇವರ ಹತ್ರ ಇದ್ರು, ಅವಾಗ ಈ ಸುತ್ತಿದ್ದವರಲ್ಲಿ ಅವನು ಅವನೇ ಅಲ್ಲಿರೋದು ಈ ಗೊಂಬೆಗಳಲ್ಲಿ ಆಕ್ಟಿವೇಟ್ ಮಾಡಿಸಿ, ಅಯ್ಯೋ ಪಾಪ ಆ ಹೆಂಡತಿಗೆ ಇವ್ರು ನೋಡಿದ್ಕೊಳ್ಳಿ ತಟ್ಟ ನೆನಪಾಗುತ್ತೆ, ಇವರಿಗೆ ಕೇಳಿದ್ದು ಮಾಡಲೇ ಇಲ್ಲ ಇಷ್ಟು ಕಾಲ ಅಂತ ಒಳಗೆ ಇಂಜೆಕ್ಷನ್ ಕೊಡ್ತಾನೆ, ಕೊಟ್ಟು ಆ ಪದಾರ್ಥ ರಾಶಿ ತಂದು ಹಾಕ್ತಾನೆ. ಇವ್ರಿಗ ದೇವರಲ್ಲಿ ಬಿಟ್ಟು ಬರ್ಲಿಕ್ಕಾಗಲ್ಲ, ಅವ್ರ ಕರಿತಿರ್ತಾರೆ ಬನ್ನಿ ತಿನ್ನಿ ಅಂತ. ಹೀಗಾಗುತ್ತೆ ಅದು ಮಕ್ಕಳಿಗಾಗಲಿ ಹೆಂಡತಿಗಾಗಲಿ ಗಂಡನಿಗಾಗಲಿ. ಆ ಹೆಂಡತಿ ಪಾಪ ದೇವರಲ್ಲೇ ಮನಸ್ಸಿಟ್ಕೊಂಡು ಅಲ್ಲೇ ಇದ್ರ, ದೇವರಲ್ಲಿ ಆನಂದ ಪಡ್ತಾ ಇಲ್ಲ. ಅವಾಗ ಗಂಡನಲ್ಲಿ ವಿಶೇಷ ದೇವರ ಆವೇಶ ಬರುತ್ತೆ, ಹೇಳ್ತಾನೆ, ಏ ನೋಡು ಅವ್ರಿಗೇನು ಕೊಟ್ಟದೇನು ಕೊಟ್ಟಿಲ್ಲ ನೋಡು ಅಂತೇಳಿ. ಅವಾಗ ಏನಿಲ್ಲ ಬಾ, ಎಲ್ಲಿಗ್ರಿ, ನಾ ಇಲ್ಲೇ ಇದ್ದೀನಲ್ಲ, ದೇವ್ರ ಮನೆಗೆ ಕೂತೀನಿ ಅಥವಾ ಕೆಲಸ ಮಾಡ್ಕೊತ ಇದ್ದೀನಿ, ಬಾ ಮುಂಚೆ ನೀನು ಅಂತ ಸರ್ರ ಅಂತ ಹೇಳ್ಕೊಂಡು ಹೋಗಿ ಕಾರಲ್ಲಿ ಕೂಡಿಸ್ಕೊಂಡು ಇಲ್ಲ ಸೈಕ್ ಯಾವುದೋ ಯಥಾಶಕ್ತಿ ವಾಹನ ಕರ್ಕೊಂಡು ಹೋಗಿ ಅವ್ರಿಗೆ ಬೇಕಾಗಿದ್ದೆಲ್ಲ ಕೊಡಿಸಿ, ಏನು ಆನಂದ ಆನಂದ ಅಲ್ವೇ ಇದು. ಆ ಸ್ವಾಮಿ ಮಾಡಿಸ್ತಾನೆ ಅಂದರೆ ತನ್ನ ಹತ್ತಿರ ಬಂದವರಿಗೆ ಆನಂದ ಕೊಡೋದಲ್ಲದೆ, ಅವರಿಗೆ ಬೇಕಾಗಿದ್ದೆಲ್ಲ ಕೊಡಿಸೋದಲ್ಲದೆ, ದುಃಖಗಳು ಅಂಟದಂತೆ ಮಾಡಿಬಿಡುತ್ತಾನೆ. ಇದಕ್ಕಿಂತ ಇನ್ನೇನು ಬೇಕ್ರಿ? ಜೀವನದ ಪರ್ಪಸ್, ಮೇನ್ ಪರ್ಪಸ್ ಗೊತ್ತಾಗಿತ್ತು, ಅದೇ ಸಾಧನೆ ಆಯಿತು. ಇಷ್ಟು ಕಾಲ ಇವನ ಹತ್ರ ಹೋಗದೆ, ಇದೇ ಇದಕ್ಕಾಗಿ ಬದುಕಿದ್ದೀವಿ ಎಂದು ಗೊತ್ತಾಗದೆ ಇಡೀ ಬದುಕಿಲ್ಲ. ಆ ಹುಡುಗರಾಗಿದ್ದಾಗ ಆ ಸ್ಕೂಲ್ಗೆ ಹೋಗೋದೋ ಕಾಲೇಜ್ ಹೋಗೋದೋ ಈ ತಿಂಬೋದೋ ಮಾತಾಡ್ಕೊಬೋದೋ ಚಾಟುಗಳು ಪಾಟುಗಳು ಆ ಒಂದು ಸೆಲ್ ಫೋನೋ ಈ ಲೋಕದಲ್ಲೇ ಉಳದಂತೆ ಬಿದ್ದಿರೋದು. ಸ್ವಲ್ಪ ದೊಡ್ಡವರಾದ ಕೂಡಲೇ ಮದುವೆ ಎಲ್ಲ ಆಗಿಬಿಡುತ್ತೆ. ಆ ಮದುವೆ ಆದ ಕೂಡಲೇ ಆ ಮಕ್ಕಳು ಆ ಸಂಸಾರ ಅದರಲ್ಲೇ ಏನು ಈ ಕಪದಲ್ಲಿ ಬಿದ್ದ ನೊಣದಂತೆ ಕೈಕಾಲು ಬಡ್ಕೊಂತ ಇರ್ತಲ್ಲ ಆ ಥರ ಎಲ್ಲ ಅದರಲ್ಲೇ ಇದು ಬಿಡೋದು. ಕೊನೆಗಿನ್ನ ಆಯಿತು ಹೊರಗೆ ಬಿಸಾಡುತ್ತಾರೆ ಆಫೀಸಿಂದ, ಅವಾಗ ಕೈ ಕಾಲು ಸೆಟ್ಕೊಂಡು ಹೋಗಿ ಹೀಗೆ ರಿಟೈರ್ ಆಗಿ ಕೂತ್ಕೊಂಡಾಗ, ಅಯ್ಯೋ ನನ್ನ ಮಕ್ಕಳು ನೋಡುತ್ತಾ ಇಲ್ಲ, ಅವರು ನೋಡುತ್ತಾ ಇಲ್ಲ, ವೃದ್ಧಾಶ್ರಮದಲ್ಲಿ ಹಾಕಿದ್ರು, ಮನೆಯಲ್ಲಿದ್ದರು, ಇದು ವೃದ್ಧಾಶ್ರಮವೇ ಆಗಿದೆ. ಮಕ್ಕಳು ವೃದ್ಧಾಶ್ರಮಕ್ಕೆ ತೊಗೊಂಡು ಹೋಗಿ ಬಿಡ್ಬೋದು, ಅಥವಾ ಮನೆಯಲ್ಲೇ ವೃದ್ಧಾಶ್ರಮ ಕ್ರಿಯೇಟ್ ಮಾಡ್ಬೋದು, ಹೇಗಾದರೂ ನೋಡ್ಕೋಬೋದು. ಒಳ್ಳೆ ಶಕ್ತರಾಗಿರ್ತಾರೆ ಮಕ್ಕಳು, ಹೌದು ತಾನೆ? ಅಲ್ರಿ, ಮಕ್ಕಳಿದ್ದಾಗಲೇನೆ ವೃದ್ಧಾಶ್ರಮಕ್ಕೆ ಬಿಡದೆ ವೃದ್ಧಾಶ್ರಮ ಕ್ರಿಯೇಟ್ ಆಗುತ್ತಾ? ಹೌದು, ಅವರು ಫಾರಿನ್ಗೆ ಹೋಗಿ ಕೂತ್ಕೊಂಡ್ರೆ, ಮಕ್ಕಳೆಲ್ಲ ಫಾರಿನ್ಗೆ ಹೋಗಿ ಕೂತ್ಕೊಂಡ್ರೆ ಏನು, ಈ ಅಪ್ಪ ಅಮ್ಮ ಮನೆಯಲ್ಲಿದ್ದರು ವೃದ್ಧಾಶ್ರಮವೇ ತಾನೆ. ವೃದ್ಧಾಶ್ರಮದಲ್ಲೂ ಯಾರಿರಲ್ಲ, ಇವರೇ ಇರ್ತಾರೆ, ಇಲ್ಲಿ ಮನೆಯಲ್ಲೇ ಇರ್ತಾರೆ. ಇದಕ್ಕೆ ಹೆಸರು ವೃದ್ಧಾಶ್ರಮ ಅಂತ ಇರಲ್ಲಷ್ಟೇ, ಹೌದು ತಾನೆ? ಅದೇ ಥರ ಮಕ್ಕಳು ಹಿಡಿಸ್ಕೊಳ್ಳದೆ ಹೋದರೆ ಮನೆಯೇ ವೃದ್ಧಾಶ್ರಮ. ಆ ಥರ ಏನೇ ಕಷ್ಟಗಳು ಬಂದರೂ, ಏನೇ ನಷ್ಟಗಳು ಬಂದರೂ, ಮನಸ್ಸಿನ ಚಾಂಚಲ್ಯವಿಲ್ಲದೆ ಸಂತೋಷವಾಗಿರಲಿಕ್ಕಾಗುತ್ತೆ ಅಂದರೆ ಯಾಕೆ ಈ ಥರ ಕೊನೆಯ ಕಾಲದಲ್ಲೂ ಒದ್ದಾಡಿ ಒದ್ದಾಡಿ ಪ್ರಾಣ ಬಿಟ್ಬಿಡೋದು? ಇಡೀ ಬೆಳಿಗ್ಗೆ ಹುಟ್ಟಿದಾಗಲಿಂದ ಸಾಯೋಪರ್ಯಂತ ದೇವರ ಎಚ್ಚರವೇ ಬರಲಿಲ್ಲ. ಅದಕ್ಕೆ ಪ್ರಹ್ಲಾದರಾದರು ಹೇಳ್ತಾರೆ, ಸರಿಯಾದ ವಯಸ್ಸು ಅಂದರೆ ಚಿಕ್ಕ ಹುಡುಗರೇ, ಚಿಕ್ಕ ಹುಡುಗರಾಗಿದ್ದಾಗೇ ನನ್ನ ಕಡೆಗೆ ಬಂದು ಬಿಡಿ, ಸಾಯೋಪರ್ಯಂತ ಚೆನ್ನಾಗಿರ್ತೀರಿ. ಈ ಹುಡುಗರಿದ್ದಾಗ ಸೋಮಾರಿತನದಿಂದ ಬೇರೆ ಕಡೆಗೆ ಹೋದ್ರ ದೇವರ ಚಿಂತನೆ ಬರಲಿಲ್ಲ, ಹಾಳಾಗಿ ಹೋಗ್ತೀರಾ ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ಆ ದೇವರ ಕಡೆ ಮನಸ್ಸನ್ನು ಕಳಿಸಿಬಿಟ್ರೆ ಜೀವನದ ಪರ್ಪಸ್ ಸರ್ವೈವ್ ಆಗುತ್ತೆ. ಎಂಥ ಚೆನ್ನಾಗಿ ಹೇಳಿದೆ ನೋಡಿ, ಇದೊಂದು ನಮಗೆ ಬಂದುಬಿಟ್ರೆ ಸಾಕು. ಅದಕ್ಕೆ ಏನು ಮಾಡಬೇಕು ಹೇಳಿ, ನಾಳೆ ಬೆಳಿಗ್ಗೆ ಏನು ಮಾಡಬೇಕು? ನಾಳೆ ಬೆಳಿಗ್ಗೆವರೆಗೂ ನಾವು ಇದ್ದರೆ ಸರಿ ಮಾಡೋಣ, ಸದ್ಯಕ್ಕೆ ಇವಾಗೆ ಮಾಡಿದ್ರೆ ಆಯ್ತು. ಏನಂತ, ಅವನ ಹತ್ತಿರ ಮನಸ್ಸನ್ನು, ಅವನೆಲ್ಲಿರ್ತಾನೆ ಹೇಳ್ರಿ, ನಮ್ಮೊಳಗೆ ಇದ್ದಾನೆ, ಹೇಗಿದ್ದಾರೆ ಹೇಳ್ರಿ. ಅದಕ್ಕೆ ಹೇಳ್ತಾರೆ, ನಿಮಗೆ ಇಷ್ಟವಾದ ನೀರಿದೆ, ಏನು ಪಾತ್ರೆ ಇಟ್ಟು ಆ ಪಾತ್ರೆಯಲ್ಲಿ ನೀರು ಹಾಕಿದರೆ ಆ ಪಾತ್ರೆ ಶೇಪ್ ಬರುತ್ತೆ. ಭಗವಂತ ನಿಮ್ಮಲ್ಲಿದ್ದಾನೆ, ನೀವು ಯಾವ ಪ್ರತಿಮೆ ಎಂಬ ಪಾತ್ರೆ ಇಟ್ಟರೆ ಅದರಲ್ಲಿ ಹೋಗಿ ಕೊಡ್ತಾನೆ, ಆ ಶೇಪಲ್ಲಿ ಕಾಣಿಸ್ತಾನೆ. ಕೃಷ್ಣ ಪ್ರತಿಮೆ ಇಟ್ಟರೆ ಕೃಷ್ಣನ ಆಕಾರದಲ್ಲಿ ಕಾಣಿಸ್ತಾನೆ, ರಾಮ ಪ್ರತಿಮೆ ಇಟ್ಟರೆ ರಾಮನ ಆಕಾರದಲ್ಲಿ ಕಾಣಿಸ್ತಾನೆ, ಹೇಗೆ ಬೇಕಾದರೂ ಕಾಣಿಸ್ತಾನೆ. ಆ ರೀತಿಯಲ್ಲಿ ಆ ಭಗವಂತನ ಅವನಲ್ಲೇ ಮನಸ್ಸಿಡ್ಲಿಕ್ಕೆ ನೋಡಿ, ಮನಸ್ಸು ಓಡ್ತದೆ, ಇಡ್ರಿ 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 ಇಡ್ರಿ, ಕೊನೆ ಅಲ್ಲೇ ಇದ್ಬಿಡುತ್ತೆ, ಅವನು ಸೆಳ್ಕೊಂಡ್ಬಿಡ್ತಾನೆ ಥಟ್ಟನೆ, ಹೌದ್ ತಾನೆ? ಇದೇ ಭಾಗವತ, ಇದಕ್ಕಿಂತನೇ ಇಲ್ಲ. ಇನ್ ಈಸಿ ಲೂಸಿಡ್ ವರ್ಡ್ಸ್ ನಮಗೇನು ಬೇಕು ಅಂಬುದು ತಿಳಿಸಿದ್ದೇ ಭಾಗವತ. ಅದು ಸಂಸ್ಕೃತ ಶಬ್ದಗಳಿರಬಹುದು, ದೊಡ್ಡ ದೊಡ್ಡ ಶಬ್ದಗಳಿರಬಹುದು, ನಿನಗೇನು ಬೇಕೋ ಇದು ನೋಡು ಅಂತ ಹೇಳಿದ್ದು ಭಾಗವತ. ಅದನ್ನೇ ನಾನು ಚೂರು ತಿಳಿ ಮಾಡಿ ನಮ್ಮ ಭಾಷೆಯಲ್ಲಿ ಹೇಳ್ತಾ ಇದ್ದೆ. ಯದ್ಯಪಿ ಆ ಸಂಸ್ಕೃತ ಶಬ್ದಗಳನ್ನ ದೊಡ್ಡ ದೊಡ್ಡದನ್ನ ಹಾಗೆ ಹಾಕಿ ಢಾಮ್ 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 ಅಂತ ಹೇಳಿದ್ರೆ ಏನು ಪರ್ಪಸರವಾಗುತ್ತೆ? ನಿಮಗೆ ಒಳ್ಳೆ ನಿದ್ದೆ ಬರುತ್ತೆ, ಹೌದ್ ತಾನೆ? ಭಾಗವತ ಕೇಳಿದ್ರೆ ಏನು ಲಾಭ? ಒಳ್ಳೆ ನಿದ್ದೆ ಬರುತ್ತಪ್ಪ. ಈ ಕರೋನಾ ಟೈಮಲ್ಲಿ ನಿದ್ದೆ ಬರಲ್ಲ, ಆ ವಾರ್ತೆ ಈ ವಾರ್ತೆ ಕೇಳಿ ಭಾಗವತ ಕೇಳಿಬಿಡೋಣ, ಕೇಳಿಬಿಟ್ರೆ ಸಖತ್ ನಿದ್ದೆ ಬರುತ್ತೆ ಅಂತ ಹೇಳಿದ್ರೆ ಆಗಬೇಡ. ಜೀವನದ ಪರ್ಪಸ್ ಸರ್ವೈವ್ ಆಗಬೇಕಲ್ಲ. ಶ್ರೀಕೃಷ್ಣ ಅರ್ಪಣ ಮಸ್ತು. ಇನ್ನೊಂದು 2 ನಿಮಿಷದಲ್ಲೇ ರಾಘವೇಂದ್ರ ಸ್ವಾಮಿಗಳ ಸ್ತೋತ್ರವನ್ನು ನೋಡೋಣ.